ಪರಿಚಯ ಸರಿಯಾಗಾದವರಿಗೆ ಮುಂದೆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಈ ಟಿವಿಗೆ ನೋಡಿದವರಿಗೆಲ್ಲ ಭೀಮಸೇನ ಈ ದುರ್ಯೋಧನನ್ನ ಭಾರಿ ಕಷ್ಟಪಟ್ಟು ಕೊಂದ್ಬಿಟ್ಟ ಅಂತ ಮಾಡಿಬಿಟ್ಟಿರ್ತಾರೆ. ಏನೋ ಭೀಮಸೇನ ಬೈ ಚಾನ್ಸ್ ಕೊಂದು ಸ್ವಲ್ಪ ಏನೋ ಚಾನ್ಸ್ಗೆ ದುರ್ಯೋಧನ ಹೊಡೆದೇ ಬಿಡುತ್ತಿದ್ದ ಅಂತ ಹೇಳಿಬಿಟ್ಟು. ಇಂಥ ಭೀಮನಿಗೆ ಆ ದುರ್ಯೋಧನ ಯಾವ ಲೆಕ್ಕ? ಇಡೀ ದುರ್ಯೋಧನ ಕಥೆ ನೋಡಿ ಕೇಳ್ತಾ ಇದ್ದೀರಿ, ಮುಂದೆ ಕೇಳುತ್ತೇವೆ. ಒಂದೇ ಒಂದು ಸಲ ಇಂಥ ಯುದ್ಧ ಮಾಡಿದವನಲ್ಲ ದುರ್ಯೋಧನ. ಈಗಾಗಲೇ ಕೇಳಿದ್ದೇವೆ, ಗೊಡೋಗೋದು ಅದು ಮಾಡೋದು ಇದೆಲ್ಲ ಅದೇ ಪದ್ಧತಿ ಹೊರತು ಅವನಿಗೆ ಇಂಥ ಯುದ್ಧ ಅವನಿಗಿಲ್ಲ. ಅಂಥವನನ್ನು ಜೀವಾಲು ಗೆದ್ದು ಬಿಡ್ತಾ ಇದ್ದ, ಭೀಮ ಮೋಸ ಮಾಡಿ ಸೋಲಿಸಿಬಿಟ್ಟ ಅಂತ ಕಥೆ ಕಟ್ಟಿದ್ದಾರಲ್ಲ, ಮಹಾಭಾರತದ ತಲೆ ಬಿಡ ಗೊತ್ತಿಲ್ಲ ಅಂತ ಅರ್ಥ ಅವರಿಗೆ. ಈ ಒಂದು ಭೀಮಸೇನನ ಕಥೆಯ ಪರಾಕಾಷ್ಠೆ ಇದು, ಒಂದು ಸಾಮರ್ಥ್ಯದ ಪರಾಕಾಷ್ಠೆ. ಬಕಾಸುರನಂಥ ದೈತ್ಯ ಶಿವನವರ ಸೀಡಿ ಹಾಕಿತ್ತು. ಮೊನ್ನೆ ಹೋದ್ಸರ್ತಿ ಕೇಳಿದ್ದೇವೆ ಅದನ್ನು. ಆಕ್ರಮ್ಯ ಪಾದಮಪಿ ಪಾದ ತಲೇನ ತಸ್ಯ ದುರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿತದಾರ ಭೀಮಃ. ಒಂದು ಕಾಲ ಮೇಲೆ ಒಂದು ತಾನು ಕಾಲಿಟ್ಟು ಇನ್ನೊಂದು ಕಾಲ ಹಿಡಿದು ಹೇಳಿದ್ರೆ ಎರಡು ಹೋಳಾಗಿ ಬಿಡ್ತಾನೆ ಬಕಾಸುರ, ಎರಡು ಹೋಳಾಗಿ ಬಿಡ್ತಾನೆ ಜರಾಸಂಧ. ಬರೀ ಕೈಯಲ್ಲಿ ಆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಭೀಮಸೇನ ಯಾವ ಶಸ್ತ್ರನ ಕೊಂದರೂ ಕೂಡ ಬೇರೆಯವರಂತ ಕೊಲ್ತಿರಲಿಲ್ಲ. ಬೇರೆಯವರು ಅರ್ಜುನ ಶಸ್ತ್ರಾಸ್ತ್ರ ತಗೊಳ್ಳುತ್ತಿದ್ದ, ಹೊಡೆಯೋದು ಕೂಡ ಎಲ್ಲಿಗೆ, ಎದೆ ಹೊಡೆಯೋದು, ತಲೆ ಕತ್ತರಿಸೋದು ಮಾಡೋದು, ಎಂಥ ಜಾಗಗಳವೆಲ್ಲ ಕೂಡ ಬಹಳಷ್ಟು ಡೆಲಿಕೇಟ್ ಪೋರ್ಷನ್ಸ್, ಅಲ್ಲಿ ಹೊಡೆದ್ರೆ ಎಂಥವರು ಸಾಯ್ತಾರೆ. ಇವತ್ತು ಹೊಟ್ಟೆ ಜೋರಾಗಿ ಹೊಡೆದ್ರೆ ಎಂಥ ಜಟ್ಟೆನೂ ಸಾಯ್ತಾನೆ. ಬೇಕಾದ್ರೆ ಅಲ್ಲಿರ್ತಕ್ಕಂಥ ಮರ್ದವ ಇರೋ ಜಾಗ ಅದು ಒಂದು. ಆದರೆ ಭೀಮಸೇನ ಆ ರೀತಿ ಹೊಡಿತಿರಲಿಲ್ಲ. ಆ ರೀತಿ ಹೊಡೆದ್ರೆ ಶಸ್ತ್ರ ತಗೊಂಡು ಹೊಡೆದ್ರೆ ಸ್ವಂತ ಶಕ್ತಿಯಲ್ಲ ಆಯುಧದ ಶಕ್ತಿ ಅಂತ ಆಗತ್ತೆ. ಅದೇ ರೀತಿಯಲ್ಲಿ ಮರ್ಮಸ್ಥಾನಕ್ಕೆ ಹೊಡೆದ್ಬಿಟ್ರೆ, ಹೊಡೆದು ಕೊಂದ್ರೆ ಆಯಕಟ್ಟಿನ ಸ್ಥಳಕ್ಕೆ ಬಿತ್ತು ಸತ್ರು ಅಂತ ಹೇಳುತ್ತಾರೆ. ಅದು ಭೀಮಸೇನೆ ಮಾಡಿ ದೊಡ್ಡ ದೊಡ್ಡ ಶತ್ರುಗಳನ್ನು ಕೊಲ್ಲಬೇಕಾದ್ರೆ ಭೀಮಸೇನೆ ಬರೀ ಕೈಯನ್ನು ಉಪಯೋಗಿಸ್ತಾ ಇದ್ದು ಮೊದಲನೇದಾಗಿ ಆಯುಧ ತಗೊಳ್ತಾ ಇರಲಿಲ್ಲ, ಬರೀ ಕೈಯಿಂದನೇ ಹೊಡೆಯೋದು. ಅಂದರೆ ಆ ಶತ್ರುಗಳ ಬಲ ನನ್ನ ಬಲದ ಮುಂದೆ ಏನೂ ಅಲ್ಲ ಅಂತ ತೋರಿಸಿದ್ದು ಒಂದು ಭಾಗ. ಅದೇ ರೀತಿಯಲ್ಲಿ ಹೊಡಿಬೇಕಾದ್ರೆ ಆಯಕಟ್ಟಿನ ಜಾಗ ಹೊಡಿತಿರಲಿಲ್ಲ. ಇವತ್ತು ಸೊಂಟ ಮುರಿದು ಎಷ್ಟೋ ಸರ್ ತ್ಯಾಗಿಸಿ ಸೊಂಟ ಮುರ್ಕೊಂಡು ಬದುಕಿರ್ತಾರೆ ಎಷ್ಟೋ ಸಲ. ಎಂತೆಂಥ ಆಪತ್ತಿನಲ್ಲಿ ಪಾರಾಗ್ತಾರೆ, ಸೊಂಟ ಮುರಿಯೋದು ಸೀಳೋದು, ಸೊಂಟ ಮುರಿದಾಗ ಸಾಯ್ಬೇಕಾಗಿರೋದಿಲ್ಲ. ಆದರೆ ಭೀಮಸೇನೆ ಎಲ್ಲಿ ಹೊಡೆದ್ರೂ ಸಾಯ್ಬೇಕು, ಅದು ವಿಶೇಷ. ಭೀಮಸೇನೆ ಎಲ್ಲಿ ಹೊಡೆದ್ರೂ ಸಾಯ್ಬೇಕು. ಅದಕ್ಕೇನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶಿವರತ್ತೇಪಿ ಬಲೇಪಿ ಚ. ಇದು ಭೀಮಸೇನ ಶಕ್ತಿಯ ಅಪಾರವಾದ ವೈಭವ. ಇದು ಇದೆಲ್ಲ ನಮಗೆ ಯಾತಕ್ಕೆ ಬೇಕು ಅಂದರೆ ಇದು ತಿಳ್ಕೊಂಡಾಗ ವಾಯುಸ್ತುತಿ ನೋಡಿ ಭಕ್ತಿಯಿಂದ ಹೇಳೋದಕ್ಕೆ ಬರುತ್ತಾ. ನಿರ್ಮೃದ್ನನ್ ಅತ್ಯಯತ್ನಂ ವಿಜರವರ ಚರಾಸಂಧ ಕಾಯಾಸ್ಥಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವಾ ಪಶುಮಿವ ದಮಯನ್ ವಿಷ್ಣುಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾಯೋಜಿ ತೃಪ್ತ್ಯಾ ಕಿಬುವದ ಭಗವನ್ ರಾಜಸೂಯಾಶ್ವಮೇಧೆ. ಪ್ರತಿನಿತ್ಯ ವಾಯುಸ್ತುತಿಯಲ್ಲಿ ಮಾತು ಬರುತ್ತೆ. ಜರಾಸಂಧನ ಕೊಂದಿದ್ದನ್ನ ಈ ಶ್ಲೋಕದಲ್ಲಿ ಹೇಳುತ್ತಾರೆ. ನಿರ್ಮೃದ್ನನ್ ಅತ್ಯಯತ್ನಂ ಅನಾಯಾಸವಾಗಿ ಶತ್ರುವನ್ನು ಪುಡಿ ಮಾಡಿದ ಧೀರ ಅಂತ ಕೊಂಡಾಡ್ತಾರೆ. ವಿಜಾರ ವರ ಜರಾಸಂಧ ಕಾಯಾಸ್ತಿ ಸಂಧೀನ್ ವಿಜಾರ ವರ. ಅವನು ಜರಾಸಂಧ, ಇವರು ಜರೆಯೇ ಇಲ್ಲದವರು. ಇವರು ಜರಾಸಂಧ ಮತ್ತು ಎರಡರ್ಥ, ಜರೆಯಿಂದ ಕೂಡಿಸಲ್ಪಟ್ಟವನು ಗೊತ್ತಿರೋ ಅರ್ಥ. ಜರ ಅಂದ್ರೆ ಮುಪ್ಪು, ಮುಪ್ಪಾದವನು ಅಂತ ಅರ್ಥ. ಕೃಷ್ಣನ ಮೇಲೆ 18 ಸರ್ತಿ ಯುದ್ಧಕ್ಕೆ ಹೋಗಿ ಬಂದೇ ಮುಪ್ಪಾಗಿರ್ತಾರಲ್ಲ ಆ ಥರ. ಅಯ್ಯೋ ಮುಪ್ಪಾಗಿಬಿಟ್ಟ ಅಂತ ಹೇಳೋದು ಪದ್ಧತಿ ರಿಪೀಟ್ ಮಾಡ್ತಾ ಮಾಡ್ತಾ ಹೋದರೆ ಮುಪ್ಪಾದಾಗ ಜರ ಅವನೇ ಜರಾಸಂಧನಾಗಿದ್ದ, ಮುಪ್ಪಾಗಿದ್ದ. ಆದರೆ ಭೀಮಸೇನಿಗೆ ಜರೆಯೇ ಇಲ್ಲ, ವಿಜಾರ ಅಂತ ಕರೀತಾರೆ. ವಿಜಾರ ವರ, ವಿಜರಲ್ಲೂ ಶ್ರೇಷ್ಠ. ಅಂದರೆ ಭೀಮಸೇನ ಶಕ್ತಿ ಎಲ್ಲಿ ಬದಲಾವಣೆಯೇ ಇಲ್ಲ. ನಮ್ಮ ಚೀತೆ ಏನು ಗೊತ್ತಾ, ಸಣ್ಣ ವಯಸ್ಸಲ್ಲಿ ಶಕ್ತಿ ಬಂದಿರೋದಿಲ್ಲ, ವಯಸ್ಸಾದ್ಮೇಲೆ ಶಕ್ತಿ ಹೋಗಿರುತ್ತೆ, ಇರೋದಿಲ್ಲ ಅಷ್ಟೊತ್ತಿ. ಇಲ್ಲಿ ಬಂದಿರೋದಿಲ್ಲ, ಅಲ್ಲಿ ಉಳಿದಿರೋದಿಲ್ಲ. ಇದು ಮನುಷ್ಯನ ಪದ್ಧತಿ. ಇರೋ ಸ್ವಲ್ಪ ದಿವಸ ಅವನು ಎಚ್ಚರಣೆ ಇರೋದಿಲ್ಲ, ಅದು ಬೇರೆ. ಮೊದಲು ಶಕ್ತಿ ಇಲ್ಲ, ಅವನ ಶಕ್ತಿ ಹೋಗಿದೆ, ಆ ಶಕ್ತಿ ಇದ್ದಾಗ ಎಚ್ಚರ ಇಲ್ಲ, ಕುಡಿದು ತಿಂದು ಹೋಗ್ಬಿಡ್ತಾನೆ ಆ ಕಡೆಗೆ ಅಷ್ಟೇ. ಆದರೆ ನಿಜವಾದ ಅರ್ಥದಲ್ಲಿ ರುಜುಗಳಿಗೆ ಇನ್ನು ಭಗವಂತನ ವಿಚಾರ ಬಿಟ್ಟುಬಿಡಿ, ಆತನಲ್ಲಿ ಭಾಗ್ಯ ದೇಹ ಇಂಥ ದೇಹನೇ ಇಲ್ಲ ಆತನಿಗೆ, ಅಪ್ರಾಕೃತ ಶರೀರ ಪರಮಾತ್ಮ. ರುಜುಗಳು ಹಾಗಲ್ಲ. ಭೀಮಸೇನ ಹುಟ್ಟಿದ ಕೂಸು 10 ದಿವಸ ಆಗಿಲ್ಲ. ಆ ಕೈಯಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. 10 ದಿವಸದ ಮಗುವಿಗೆ ಶತಶೃಂಗ ಪರ್ವತನ ಪುಡಿ ಮಾಡತಕ್ಕಂಥ ಶಕ್ತಿ. ಜಗತ್ತಿನ ಯಾವ ಮಗುವಿಗೆ ಶಕ್ತಿ ಇದೆ ಅಂತ ಕೇಳಿದರೆ, ವಾಯುದೇವರ ಶಕ್ತಿ ಬೆಳೀತಾ ಬೆಳೀತಾ ಬರೋ ಶಕ್ತಿಯಲ್ಲ, ಹುಟ್ಟಿದಾಗಲೇ ಇರೋ ಶಕ್ತಿ ಅಂತಾಯ್ತು. ಸಹಜವಾದ ಶಕ್ತಿ ಅದು. ಅದೇ ಭೀಮಸೇನ ದುರ್ಯೋಧನಾದಿಗಳನ್ನು ಕೊಲ್ಲಬೇಕಾದ ಭೀಮಸೇನ ವಯಸ್ಸೆತ್ತು ಗೊತ್ತೇನು? 71 ವರ್ಷ ಭೀಮಸೇನಿಗೆ, ಕೋಲು ಹಿಡ್ಕೊಳ್ಳೋ ವಯಸ್ಸು ಅದು. ಒಂದು ದುರ್ಯೋಧನಾದಿ ಮಹಾ ದೈತ್ಯರನ್ನು ಕೊಂದಾಗ ಭೀಮಸೇನ ವಯಸ್ಸು ಅಷ್ಟು. ಅದೇ ಭೀಮಸೇನ ಮಧ್ವಾಚಾರ್ಯರು, ಅವರು ಕತೆ ಕೇಳಿರಬೇಕು. 75 ವರ್ಷ ಆಚಾರ್ಯರಿಗೆ, 75 ವರ್ಷ. ಭದ್ರಾ ನದಿ ತೀರಕ್ಕೆ ಬರ್ತಾರೆ. ಕಳಸ ಇವತ್ತಿದೆಯಲ್ಲ, ಹೊರನಾಡು ಕಳಸ ಇದೆಯಲ್ಲ, ಅಲ್ಲಿ ಬರ್ತಾರೆ. ದೊಡ್ಡ ಬಂಡೆ, 55 ತೂಕದ ಬಂಡೆ, ಟನ್ ಭಾರದ ಬಂಡೆ ಅದು. 55 ಟನ್ ಭಾರ ದೊಡ್ಡ ಬಂಡೆ. ಆಚಾರ್ಯ ಕೇಳಿದರಂತೆ, ಏನಿದು ಇಷ್ಟು ದೊಡ್ಡ ಬಂಡೆ ಇದೆ, ಒಳ್ಳೆ ಜಾಗ ಇದೆ, ಆ ನದಿಯ ಮಧ್ಯೆ ಅಲ್ಲಿ ಇಟ್ಟುಬಿಟ್ರೆ ಎಷ್ಟು ಪ್ರವಾಹ ಕಟ್ಡೌನ್ ಆಗ್ತದೆ, ಆ ಮೂಲಕ ಜನ ಓಡಾಡಬಹುದು, ಸ್ನಾನಾದಿಗಳ ಅನುಕೂಲವಾಗ್ತದೆ, ಯಾಕೆ ಇಡಲಿಲ್ಲ ಅಂತ ಆಚಾರ್ಯ ಕೇಳಿದರಂತೆ. ಯಾಕೆ ಎತ್ತಿಡಲಿಲ್ಲ ನೀವು ಅದನ್ನ? ಆಗ ಜನ ಹೇಳಿದ್ರಂತೆ, ಸ್ವಾಮಿ ನಾವು ಪ್ರಯತ್ನ ಪಟ್ಟಿವಿ, ನಮಗೆ ತಲೆಯಲ್ಲಿ ಬಂತದು, ಆದರೆ 1,000 ಜನ ಸೇರಿದ್ವಿ, ಅದು ಅಲುಗಿಸ್ಲಕ್ಕೂ ಆಗಲಿಲ್ಲ ಅಂತ ಹೇಳಿದ್ದಾರೆ. ಅದು ಬಂಡೆ 1,000 ಜನಕ್ಕೂ ಏನೂ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಬಿಟ್ಟುಬಿಟ್ಟಿದ್ದೇವೆ ಅಂತ ಹೇಳಿ ಸುಮ್ಮನಾಗದೆ ಒಂದು ಮಾತು ಸೇರಿಸಿದ್ರಂತೆ. ಆ ಭೀಮಾಭೀಮ ಅಂತ ಭಾರಿ ಹೇಳ್ತಾರೆ ಮಹಾಭಾರತದ ಕಾಲಕ್ಕೆ, ಆತೇನಾದ್ರೂ ಇದ್ರೆ ಆಗ್ತಿತ್ತೋ ಇಲ್ಲೋ ಅಂದು ಬಿಟ್ರಂತೆ. ಸರಿಯಂತೆ, ಇವರೇ ಭೀಮ ಕೇಳಬೇಕಾ? ಇವರಿಗೆ ಅದು ಗೊತ್ತಿಲ್ಲ. ಓ, ಭೀಮನಿಗೂ ಆಗ್ತಾ ಇತ್ತೋ ಇಲ್ಲೋ ಅಂತ ಹೇಳಿದ ತಕ್ಷಣ ಆಚಾರ್ಯರು ನಾನೇ ಭೀಮ ಅಂತ ಹೇಳಲಿಲ್ಲ, ಬಾಯಿಲ ಯಾಕೆ ಹೇಳಬೇಕದನ್ನ? ಹೋಗಿ ಆ ಬಂಡೆ ಎತ್ತಿದ್ರಂತೆ. ಹೇಗೆತ್ತಾರೆ ನೋಡ್ತಾರೆ, ಎತ್ತಿದ್ದು ಒಂದು ಶಾಕು, ಸ್ಟೈಲ್ ಇನ್ನೊಂದು ಶಾಕು. ಹೇಗೆ ಒಂದೇ ಕೈಲಿ ಎತ್ತಿದ್ರಂತೆ ಮೇಲಕ್ಕೆ. ಅಂತದ್ದು 75 ವರ್ಷ ಅವರಿಗೆ ಒಂದೇ ಕೈಲಿ ಬಂಡೆ ಎತ್ತಿದ್ರಂತೆ. ಅದಕ್ಕೆ ವಿಜಾರವರ ಅಂತಾಗತ್ತ. ಅವರ ದೇಹಕ್ಕೆ ವಯಸ್ಸಾಗಿತ್ತು, ಮುಪ್ಪಾಗಿಲ್ಲ. ವಯಸ್ಸಾಗದ ಬೇರೆ, ಮುಪ್ಪಾಗೋದು ಬೇರೆ. ವಯಸ್ಸಾಗದ್ರೆ ಮುಪ್ಪಾಗ್ಲಿಕ್ಕೆ ಬರುತ್ತೆ, ವಯಸ್ಸಾದ್ರೆ ಮುಪ್ಪಾಗದೇ ಇರಬೇಕಾಗಿಲ್ಲ. ಇವತ್ತು ಭೀಮಸೇನಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ, ಆಚಾರ್ಯಗೆ ಅಷ್ಟು ವಯಸ್ಸಾಗಿದ್ರು ಕೂಡ ಏರು ದೇಹದಲ್ಲಿ ಪರಿಣಾಮ ಇಲ್ಲ. ಅಷ್ಟು ಜನ 1,000 ತರುಣರಿಗಾಗಿರಲಿಲ್ಲ. ಆ ವಯಸ್ಸಲ್ಲಿ ತಂದು ಆ ಜಾಗದಲ್ಲಿ ಇಟ್ಟಾಗ ಅವರಿಗೆ ಏರು ಆಶ್ಚರ್ಯವಾಯಿತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಕೊಂಡಾಡಿ ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಸಂಜೀವನ ಎತ್ತಿದ ಭೀಮ ಹನುಮಂತ ಇವರು, ಸಂಜೀವನ ಪರ್ವತ ಎತ್ತಂದ ಅವರಿಗೆ ಇದು ಯಾವ ಮೂಲೆ ಲೆಕ್ಕ, ಸಣ್ಣ ಕಲ್ಲು ತುಂಡ ಎತ್ತದ ಲೆಕ್ಕ ಅಷ್ಟೇ. ಅಂಥ ಶಕ್ತಿ ಅವರಿಗೆ. ಆಗ ಅದ್ರ ಶಾಸನ ಬರೆಸಿದ್ದಾರೆ. ಇವತ್ತು ಅಲ್ಲಿ ನೋಡಿಬೇಕಾದ್ರೆ ಕಥೆಯಲ್ಲ ಇದು, ಮೇಲೆ ಶಾಸನ, ಶಿಲಾಶಾಸನ ಇದೆ. ಅದನ್ನು ಫಾರಿನರ್ ಬಂದುಬಿಟ್ಟು ಅದು ಪರೀಕ್ಷೆ ಮಾಡಿ ಅದರ ಮೇಲೆ ಗೆಜೆಟಿಯರ್ ನೋಟ್ ಬಂದಿದೆ. ಅದರ ಮೇಲೆ ಅದೆಲ್ಲ ಸಂಶೋಧನೆ ಮಾಡಿ ನೋಡಿದಾಗ ಮೇಲೆ ಜನ ಹೇಳಿದ್ರಂತೆ ಹೀಗೆಲ್ಲ ಆಯ್ತು ಅಂತೇಳಿ. ಆತ ಪರೀಕ್ಷೆ ಮಾಡಿ ನಮ್ಮ ಜನ ಸುಮ್ಮನೆ ನೋಡ್ಕೊಂಡು ಹೋಗೋದು ನಮ್ಮ ಜನದ ಅಭ್ಯಾಸ. ಅವ್ರು ಬಿಡೋದಿಲ್ಲ, ಫಾರಿನರ್ಸ್ ಭಾರಿ ಒಳ್ಳೆ ಕ್ರಿಟಿಕಲ್ ಅಪ್ರೋಚ್ ಜಾಸ್ತಿ ಅವರಿಗೆ. ಅದು ಹತ್ತಿದ್ದಾನ, ಹತ್ತಿ ನೋಡಿದ್ರೆ ಶಾಸನ ಇದೆ ಅದರ ಮೇಲೆ. ಶ್ರೀಮನ್ ಮಧ್ವಾಚಾರ್ಯೈ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ. ಇವತ್ತು ಯಾರು ಬೇಕಾದ್ರೂ ನೋಡಬಹುದು ಶಾಸನವ. ಯಾವ ಗಿನ್ನೆಸ್ ಬುಕ್ಕಲ್ಲೂ ಕೂಡ ಅಂತ ದಾಖಲೆ ಆಗಿಲ್ಲ ಇವತ್ತಿಗೂ ಕೂಡ. ಅಂಥ ಅಸಾಧಾರಣವಾದ ಸಾಮರ್ಥ್ಯ ಮಧ್ವಾಚಾರ್ಯರು. ಅಂಥ ಸಾಮರ್ಥ್ಯ ಮದುವೆ ಯತಿಗಳು, ಮೊದಲನೇದಾಗಿ ಬಾಲಸನ್ಯಾಸಿಗಳು, ಯತಿಗಳು, 70 ವರ್ಷ ವೃದ್ಧರು, ಅಂಥವ್ರು ನಡ್ಕೊಂಡು ಅಷ್ಟು ದೂರ ಬಂದಿದ್ದಾರೆ. ಅಲ್ಲಿ ಮೊದಲೇ ಬೆಟ್ಟದ ಜಾಗ, ಅಲ್ಲಿ ಓಡಾಡೇ ಸುಸ್ತಾಗಬೇಕು. ಅಂಥ ಹೊತ್ತಲ್ಲಿ ಏನೇನು ಆಯಾಸ ಇಲ್ಲದೆ ಎತ್ತಿಟ್ರು ಅಂತ ಕೇಳಿದರೆ, ಮುಪ್ಪಿಲ್ಲದ ಇವರಲ್ಲಿ ಜರಾಸಂಧ ಎಲ್ಲಿ? ಆ ಜರಾಸಂಧ ವಿಜಾರವರ, ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇ ವಾ. ನಮ್ಮ ಜನಕ್ಕೆ ಕಥೆಗಳು ಗೊತ್ತಿಲ್ಲ ಮಕ್ಕಳಿಗೆ, ಅದಕ್ಕೆ ಯಾರೋ ಸೆಂಚುರಿ ಹೊಡೆದ ದೊಡ್ಡ ದಾಖಲೆ ಆಗಿಬಿಡುತ್ತೆ. ಯಾವುದೋ ಎತ್ತಿದ್ದೇ ದಾಖಲೆ ಆಗಿಬಿಡುತ್ತೆ. ನಮ್ಮ ಜನಕ್ಕೆ ರಾಂಗ್ ಟ್ರೈನಿಂಗ್ ಕೊಡ್ತಿದ್ದೆ ನಾವೀಗ. ಯಾವುದೋ ಮಾಡ್ತಾ ಮಾಡ್ತಾನೆ, ಇವರು ಹೊಡಿಬಹುದು, ಹೊಡೆದೇನೆ ಇರಬಹುದು. ಅವ್ರು ಹಾಗಲ್ಲ, ಹೋದಲ್ಲೆಲ್ಲ ಗೆಲುವು ಗೆಲುವು ಗೆಲುವು, ವಿಜಯವನ್ನೇ ಸಾಧಿಸಿದ ಮಹಾನುಭಾವರು. ಅಂಥವರ ಕತೆ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಹೇಳಿದರೆ ಎಷ್ಟು ಉತ್ಸಾಹ ಇರುತ್ತೆ ಅವರಿಗೆ, ಎಷ್ಟು ಎಚ್ಚರಿಕೆ ಬರುತ್ತೆ. ಇದೆಲ್ಲ ಹಿಮಾಲಯ ಬೆಟ್ಟ ತೋರಿಸ್ಬಿಟ್ಟು ಚಿಕ್ಕಂದಿನಲ್ಲಿ, ಯಾವ ಗುಡ್ಡ ನೋಡಿದ್ರು ಅದ್ರ ಮುಂದೆ ಏನಲ್ಲ ಎಂದು ಹೇಳಿ ತಕ್ಷಣ ಹೇಳ್ತಾರೆ. ಅದು ಹಿಮಾಲಯ ನೋಡಿಲ್ಲ ಬಿಡು ನೀ, ಅದು ನೋಡಬೇಕು ನೀನು, ಆವಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನೋಡದೇ ಇದ್ದವರಿಗೆ ಈ ಕಸದ ರಾಶಿರೇ ಗುಡ್ಡ ಕಂಡ ಕಾಣ್ತಿರುತ್ತಪ್ಪ ಬೇಟೋ ಸರ್, ಏ ಭಾರಿ ಗುಡ್ಡ ಗುಡ್ಡ ಅಂತ ಹೇಳಿ. ಅದು ನೋಡು, ಲೌಕಿಕ ಅಧ್ಯಾತ್ಮದಿಂದ ಕಸ ಇದ್ದಾಗ ಲೆಕ್ಕ. ಲೌಕಿಕದ ಸಾಧನೆಗಳೆಲ್ಲ ಆಧ್ಯಾತ್ಮಿಕ ಸಾಧನೆಯ ಮುಂದೆ ಕಸದ ಬುಟ್ಟಿ ಇದ್ದಾಗಿ. ಇವತ್ತು ಅದನ್ನು ನೋಡಬೇಕು. ಚಿಕ್ಕ ವಯಸ್ಸಿನ ಹುಡುಗಿಯನ್ನು ತೋರಿಸಿಬಿಟ್ರು ಅಂತ ಕೇಳಿದರೆ, ಅವನು ಯಾವ ಕೋರಿಸ್ಬೇಕಾದ್ರೂ ಓದಲಿ, ಎಚ್ಚರದಿಂದ ಓದ್ತಾನ, ಅವನು ತಿಳುವಳಿಕೆಯಿಂದ ಓದ್ತಾನೆ. ಓ, ನಮ್ಮಲ್ಲಿ ರಾಯರಂಥವರ ಚರಿತ್ರೆ ಕೇಳಿದರೆ ಎಷ್ಟು ಆಶ್ಚರ್ಯ ಇರುತ್ತೆ ಅವನ ಜೀವನದಲ್ಲಿ. ಅದನ್ನು ಅಪ್ಲೈ ಮಾಡ್ಕೊತಾನೆ, ಒಂದು ಹೊಸ ಪ್ರಪಂಚವನ್ನು ಯಾವಾಗಲೂ ಗಮನಿಸ್ತಾ ಇರ್ತಾನೆ. ಆ ಎಚ್ಚರ ಬರಲಿಕ್ಕೆ ಇಂಥ ಕಥೆಗಳು ಮತ್ತೆ ಮತ್ತೆ ಬೇಕಾಗುತ್ತೆ. ವಿಜಾರವರ, ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇ ವಾ ಪಶುಮಿವ ದಮಯನ್. ಯಜ್ಞದಲ್ಲಿ ಪಶುವನ್ನು ಹೇಗೆ ಹೊಡಿಬೇಕೋ ಹಾಗೆ ಜರಾಸಂಧನ ಹೊಡೆದು ತರ್ಪಯಾಮ ಆಸಿಥಾಸವು. ಶ್ರೀಕೃಷ್ಣರನ್ನ ಸಂತೋಷಪಡಿಸಿದ್ದೀರಿ ನೀವು, ಪ್ರೀಣಯಾಮೋ ವಾಸುದೇವಂ ಅಂತ ಸಂತೋಷಪಡಿಸಿಬಿಟ್ಟಿದ್ದೀರಿ. ಆ ಕೃಷ್ಣನಿಗೆ ಎಷ್ಟು ಸಂತೋಷವಾಯಿತು ಅಂತ ಕೇಳಿದರೆ, ತಾವತ್ಯಾಯೋಜಿ ತೃಪ್ತಿಯ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ಮುಂದೆ ರಾಜಸೂಯಾಗ ನಡೀತಲ್ಲ, ಅಶ್ವಮೇಧನೂ ಮಾಡಿದ್ರಲ್ಲ, ಕೃಷ್ಣನಿಗೆ ಸಂತೋಷವಾಯಿತು. ಆದರೆ ಜರಾಸಂಧನನ್ನ ಭೀಮಸೇನ ಕೊಂದು ಕೃಷ್ಣಾರ್ಪಣ ಅಂತ ಒಪ್ಪಿಸಿದಾಗ ಎಷ್ಟು ಭಗವಂತನಿಗೆ ಸಂತೋಷವಾಯ್ತಲ್ಲ, ಅಷ್ಟು ಸಂತೋಷ ಯಾವಾಗಲೂ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಅಷ್ಟು ಪ್ರಿಯವಾದ ಕೆಲಸ ಅದು. ಇದನ್ನು ಮಾಡಿದ ವ್ಯಕ್ತಿ ಭೀಮಸೇನ. ಆದ್ರಿಂದನೇ ವಾಯುದೇವರಿಂದನೇ ಅಜ್ಞಾನದ ನಾಶ, ಜರಾಸಂಧನ ನಾಶ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಭೀಮಸೇನ ಅಹಂಕಾರವೇ ಇಲ್ಲ, ಕೃಷ್ಣನ ಮುಂದೆ ಕೃಷ್ಣಾರ್ಪಣ ಅಂತ ಹೇಳ್ತಾನೆ. ಎಷ್ಟು ಅನಾಯಾಸವಾದ ಕೆಲಸ, ಭಕ್ತಿಯಿಂದ ಮಾಡಿದ ಕೆಲಸ. ಪ್ರದರ್ಶನದ ಹೆಸರಿಲ್ಲ ಅಲ್ಲಿ, ಕೃಷ್ಣಾರ್ಪಣ ಬುದ್ಧಿ ಅಷ್ಟೇ. ಇವತ್ತು ನಮಗೆ ಕಥೆ ಕೇಳಿಬಿಟ್ರೆ, ಅಂತ ಯುದ್ಧ 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡಿ ಅವನನ್ನು ಕೊಂದ ಉಷ್ಯಪ ಅನ್ಬಹುದು ಎಷ್ಟೋ ಸಲ. ಹೋ ಅನ್ಬಹುದು, ಅದು ಮಾಡಿಬಿಟ್ಟೆ ಅನ್ಬಹುದು. ಬ್ಯಾಟ್ ಎತ್ತಿ ಬಿಸ್ತಾ ಇರ್ತಾರೆ ಪಾಪ, ಆ ಕಡೆ ಹೊಡೆದು ಬಿಟ್ಟ ಏ ದೊಡ್ಡ ಸಾಹಸ ಮಾಡಿದೆ ಅಂತ ಹೇಳಿಬಿಟ್ಟು ಇವರು ಒಯ್ಯ ಬದುಕು ಒದರ್ತಾ ಇರ್ತಾರೆ ಒಂದು ಅಡತೆ ಪಾಪ. ಆದರೆ ಭೀಮಸೇನ ಮಾಡಿದ ಕೆಲಸ ಏನು? ಕೃಷ್ಣಾರ್ಪಣ ಅಂತೇಳಿ, ಕೃತಾಂಹಿ ಭೀಮೇನ ಸಮರ್ಚನಾಂ ತಾಂ ಸಮಕ್ಷ ಮಾದಾತು ಇಹ ಆಗತೋ ಹಿ ಅಜಃ. ಕೃಷ್ಣಾರ್ಪಣ ಅಂತ ಒಪ್ಪಿಸಿದಾಗ ಕೃಷ್ಣ ಆ ರೀತಿ ಸ್ವೀಕಾರ ಮಾಡಿದನಂತೆ. ನಮಗೆ ಬೆಳಿಗ್ಗೆ ಎದ್ದಾಗ ಕೃಷ್ಣ ಅನ್ನಕ್ಕೆ ಬರೋದಿಲ್ಲ, ನಾರಾಯಣ ಅನ್ನಕ್ಕೆ ಬರೋದಿಲ್ಲ, ಅಯ್ಯೋ ಅಂತ ಹೇಳ್ತಾನೆ. ಅದಕ್ಕೆ ಬೆಳಿಗ್ಗೆ ಹೇಳಬೇಕಾದ್ರೆ ಗೋಳಾಡ್ಕೊಂಡು ಹೇಳ್ತಾನೆ. ಆಗಲೇ ಐತಾಯ್ತಾ ಆರಾಯ್ತಾ ಅಂತ ಬೈಕೊಂಡು ಬೈಕೊಂಡು ಹೇಳ್ತಿರ್ತಾನೆ. ಪಾಪ ಏನು ಆಶ್ಚರ್ಯ ಅಂದ್ರೆ, ಭೀಮಸೇನ ಕಥೆ ಗೊತ್ತಿದ್ರೆ ಮಲಗಿರ್ತಾರೆ, ರೆಸ್ಟ್ ತಗೊಂಡಿರ್ತಾನೆ, ಕಣ್ಣೆತ್ತಿ ನಾರಾಯಣ ಅಂತ ಹೇಳಬಾರದೆ, ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳಬಾರದೆ. ಇಲ್ಲ ಅಯ್ಯೋ ಅಂತ ಇದ್ರೆ ಸಮಾಧಾನ ಅವಡಿ. ಪಾಪ ದೇವ್ರ ದಿನಪೂಡಿ ಅಯ್ಯೋ ಅಂತ ಓಡಾಡ್ತಿರ್ತಾನೆ. ಇವತ್ತು ಎಲ್ಲದಕ್ಕೂ ದೇವರ ಸ್ಮರಣೆ ಮಾಡಲಿಕ್ಕೆ ಅಷ್ಟು ಫ್ರೆಶ್ ಆಗಿರಬೇಕಾದ್ರೂ ಮನಸ್ಪರ್ಧ ಇನ್ಯಾವಾಗ ಹೇಳೋದವನು. ಸ್ಮೃತ್ವ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ನಿಸ್ವಾರ್ಥಕವಾದ ಜೀವನ ಹೇಗಿರಬೇಕು ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಅಷ್ಟು ಮಾಡಿದಾಗ ಜಗತ್ತು ಪುಷ್ಪವೃಷ್ಟಿ ಮಾಡ್ತಾರೆ. ಭೀಮಸೇನ ದೇವತೆಗಳೆಲ್ಲ ಕೂಡ ಅಷ್ಟು ಸಂಭ್ರಮ ಪಡ್ತಾರೆ. ದೇವತೆಗಳು ಕುಣದಾಡಿ ಬಿಡ್ತಾರೆ. ದೈತ್ಯರಿಗೋ ಆ ಟೀಮ್ ಸೋತ್ರ ಹೇಗೋ ಹಾಗೆ ತೋಡ್ತಾ, ಇಲ್ಲಿ ಪಟಾಕಿ ಹೊಡಿತಾ ಇದ್ರೆ ಪಟಾಕಿ ನೀರನ್ನೇ ಹಾಕಿಬಿಡ್ತಾರೆ. ಅಷ್ಟೇನು ಪ್ರಯೋಜನ ಇಲ್ಲ. ಗೆದ್ರೆ ಪಟಾಕಿ ಹೊಡೆಯೋದಿಲ್ಲ, ನೀರಿನಲ್ಲಿ ಹಾಕಿ ಹೋಮ ಮಾಡೋದು ಅಷ್ಟೇ. ಇವತ್ತು ಪಟಾಕಿಗಳು ಬುದ್ಧಿ ಇಲ್ಲ. ಅಲ್ಲಿ ಯಾರೋ ಗೆದ್ರು ಅಂತ ಇಲ್ಲಿ ವಾತಾವರಣ ಹಾಳು ಮಾಡಿಬಿಡ್ತಾರಲ್ಲ, ಏನು ಮಾಡಬೇಕು ಲೆಕ್ಕ ಹಾಕಿ. ಆ ಕಸ ವಿಲೇವರಿ ಮಾಡಿ ಸರ್ಕಾರಕ್ಕೆ ಖರ್ಚಾಗುತ್ತಂತೆ, ಮಾಡಿ ಕೂತು ಬಿಡ್ತಾರೆ. ಅವ್ರು ಅದೆಲ್ಲ ಉಚ್ಚುಚ್ಚು ಮಾಡಲಿಲ್ಲ. ಆ ದೇವತೆಗಳದೆಲ್ಲ ಒಳ್ಳೆ ಸಂಭ್ರಮ. ದೈತ್ಯರದೆಲ್ಲ ಭಾರಿ ದುಃಖದ ಮುಖ ಹೊತ್ಕೊಂಡು ಅದರಿಂದ ಹೊರಟು ಬಿಟ್ರಂತೆ. ದೈತ್ಯರಿಗೆ ಯಾವಾಗಲೂ ಅದೇ ಕಟ್ಟಿಟ್ಟ ಬುತ್ತಿ. ದೇವತೆಗಳಿಗೆ ಯಾವಾಗಲೂ ನಲಿವೇ, ಅವರಿಗೆ ನಲಿವು ಇವರಿಗೆ ನೋವು, ಯಾವಾಗಲೂ ಗ್ಯಾರಂಟಿನೇ. ಅವರ ಆ ಕಡೆ ಹೊರಟ್ರಂತೆ. ಆಗ ವಿಶೇಷ ಪ್ರಸಂಗ ನಡೀತಾ ಇದೆ. ಜರಾಸಂದನಿಗೊಬ್ಬ ಮಗ ಸಹದೇವ ಅಂತ ಅವನ ಹೆಸರು. ಅವನು ಸಾಮಾನ್ಯನಲ್ಲ, ಇವನು ಎಷ್ಟು ಅಯೋಗ್ಯನೋ ಅಷ್ಟೇ ಯೋಗ್ಯ ಮಗ ಅವನು. ಜರಾಸಂಧ ವಿಪ್ರತಿಥಿ ಎಂದ ರಾಕ್ಷಸನ ಅವತಾರವಾದರೆ ಅವನ ಮಗ ಸಹದೇವ ಅಂದ್ರೆ ಸಹದೇವನೇ. ದೇವತೆಗಳ ದೊಡ್ಡ ಭಕ್ತ ಅವನು. ಈ ಸಹದೇವ ಬೇರೆ, ಪಾಂಡವರ ಸಹದೇವನು ಸಹದೇವ, ಇವನು ಸಹದೇವ. ಹೆಸರು ಒಂದೇ, ವ್ಯಕ್ತಿಗಳು ಒಂದೇ ಅಲ್ಲ, ಬೇರೆ ಬೇರೆ. ಆ ಸಹದೇವ ಅಶ್ವಿನಿ ದೇವತೆಗಳಲ್ಲಿ ಒಬ್ಬನ ಅವತಾರ. ಈ ಸಹದೇವ ಪುರಾಖ್ಯಾತಂ ಪತ್ರತಾಪಾಖ್ಯ ರುದ್ರಂ. ಏಕಾದಶ ರುದ್ರ ಏನಿದ್ದಾರಲ್ಲ, ಆ ರುದ್ರಗಣದಲ್ಲಿ ಒಬ್ಬ ರುದ್ರನ ಹೆಸರು ಪತ್ರತಾಪ ಅಂತೇಳಿ. ಆ ರುದ್ರದೇವರೇ ಇಲ್ಲಿ ಸಹದೇವರಾಗಿ ಹುಟ್ಟಿರೋದು. ಬಹಳಷ್ಟು ಸಾತ್ವಿಕವಾದ ವ್ಯಕ್ತಿ ಅವನು. ಅವನು ಜರಾಸಂಧನ ಮಗನಾಗಿದ್ದ. ಅವನು ಯೋಗ್ಯ, ಇವನು ಅಯೋಗ್ಯ. ಅದು ಜರಾಸಂಧ ನಮ್ಗೆ ಗೊತ್ತಾರೆ, ಹಿರಣ್ಯಕಶಿಪ ಯೋಗ್ಯ, ಪ್ರಹ್ಲಾದ ಅಯೋಗ್ಯ. ಈ ಟ್ರೆಂಡ್ ಅವತ್ತೇ ಡೆವಲಪ್ ಆಗಿತ್ತಾಗಲೇನೆ. ಹಿರಣ್ಯಕಶಿಪುವಿನ ಮಗ ಶುದ್ಧ ಭಾರಿ ದೊಡ್ಡ ದೇವತೆ. ಈತನ ತಂದೆ ನೋಡಿದ್ರೆ ಮಹಾರಾಕ್ಷಸ. ಇಲ್ಲೂ ಜರಾಸಂಧ ದೈತ್ಯ, ಮಗ ಒಳ್ಳೆಯ ದೇವತೆ. ಪ್ರಹ್ಲಾದನ ಕಂಡ್ರೆ ಅವರ ಅಪ್ಪಗೂ ಆಗ್ತಿದ್ದಿಲ್ಲ, ಇವನು ಕಂಡ್ರೆ ಇವನ ಅಪ್ಪಗೂ ಆಗ್ತಿದ್ದಿಲ್ಲ. ಒಳ್ಳೆ ತಂದೆಗೆ ಕೆಟ್ಟ ಮಗನ ಕಂಡ್ರೆ ಆಗೋದಿಲ್ಲ, ಕೆಟ್ಟ ತಂದೆ ಒಳ್ಳೆ ಮಗನ ಕಂಡ್ರೆ ಆಗೋದಿಲ್ಲ. ಅವರವರ ನೇಚರೇ ಹಾಗೆ. ಅದಕ್ಕೆ ಅವ್ರು ಎಷ್ಟು ಸಿಟ್ಟು ಬಂದಿತ್ತು ಅಂತ ಜರಾಸಂಧನಿ ತನ್ನ ಮಗನ ಮೇಲೆ ಭಾರಿ ಕೋಪ ಅಂತೆ. ಎಂತ ದರಿದ್ರ ಮಗ ಹುಟ್ಟುಬಿಟ್ಟ ಅಂತ ಸಂಕಟ ಅವನಿಗೆ. ವಿಷ್ಣು ದ್ವೇಷಿ ಹುಟ್ಟಬೇಕಾಗಿತ್ತು ಅವನಿಗೆ, ಗೂಂಡ ಹುಟ್ಟಬೇಕಾಗಿತ್ತು ಅವನ ಪ್ರಕಾರ. ಹುಟ್ಟಿದ್ದು ಪರಮ ವೈಷ್ಣವ ಹುಟ್ಟುಬಿಟ್ಟಿದ್ದಾರೆ. ಸಂಕಟ ಆಗಿತ್ತಂತೆ. ಬೇಜಾರು ಮಾಡ್ಕೊಂಡು ಕೊನೆ ಏನ್ ಮಾಡಿದಂತ ಗೊತ್ತೇನು, ಅವನು ಇಂಥ ಮಗ ಇರಬೇಕಾಗಿಲ್ಲ ನನಗೆ ಅಂದ್ಕೊಂಡು ಬಿಟ್ಟು ಅವನು ದತ್ತು ತಗೊಂಡಂತ ಒಬ್ಬನ್ನ ತನ್ನ ಮ್ಯಾಚಿಂಗ್ ಆಗಿರಲಿ ಅಂತೇಳಿ ದುಷ್ಟತನಕ್ಕೆ. ಅವನು ಶಿಶುಪಾಲನ ದತ್ತು ತಗೊಂಡಿದ್ದಂತ. ಶಿಶುಪಾಲ ಜರಾಸಂಧ ಅವನು ಬೇರೆಯವ್ರ ಮಗ ಅವನು. ಇವನ್ ದತ್ತು ತಗೊಂಡು ಬಿಟ್ಟು ಸಾಕಿದ್ದಂತ ಅವನನ್ನ. ಯಾಕೆ ಅವನು ಕೃಷ್ಣನ್ ಬೈನವನು ಕೃಷ್ಣನ್ ಬೈಯವನು, ಇಬ್ರು ಸರಿಗೆ ಮ್ಯಾಚಿಂಗ್ ಆಗಿತ್ತು. ಪಾಪ ಈ ಸಹದೇವನ ಕಂಡ್ರೆ ರೇಖೆ ಮಾಡ್ತಿದ್ದಿಲ್ಲ. ಇಂಥ ವಿಚಿತ್ರವಾದಂತಹ ತಂದೆ ಮಕ್ಕಳ ಪರಿಸ್ಥಿತಿ ಇದು. ಈ ಸಹದೇವ ತಂದೆ ಸತ್ತ ತಕ್ಷಣನೇ ಅಪ್ಪ ರಾಜ್ಯ ಕೊಟ್ಟಿದ್ದವನಿ ಪಾಪ. ಆದ್ರೆ ಎಲ್ಲ ತಂದು ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟನಂತೆ. ಕೃಷ್ಣ ಭೀಮರಿಗೆ ಒಪ್ಪಿಸಿ ಸಮಸ್ತ ರಾಜ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕೃಷ್ಣ ನನ್ನನ್ನು ಕಾಪಾಡುವಂತ ಒಪ್ಪಿಸಿದನಂತೆ. ಇಲ್ಲಿ ಕೃಷ್ಣನ ರೀತಿ ನೋಡಬೇಕು, ಭೀಮನ ರೀತಿ ನೋಡಬೇಕು. ಸೋತವರನ್ನ ಧೂಳಿಪಟ ಮಾಡೋದು ಗೆದ್ದವರ ಲಕ್ಷಣ. ಹುಚ್ಚಾಪಟ್ಟೆ ಅವಮಾನ ಮಾಡೋದಾಗಲಿ, ಅವ್ರ ನಾಶ ಮಾಡೋದಾಗಲಿ, ವಸ್ತುಗಳು ಹೊತ್ಕೊಂಡಾಗೋದಾಗಲಿ ಗೆದ್ದವರು ಮಾಡ್ತಾರೆ. ಆದರೆ ಕೃಷ್ಣಭೀಮರು ಮಾಡಿದ್ದೇನು ಗೊತ್ತೇನು, ಸಹದೇವ ನೀನು ಒಳ್ಳೆ ತುಂಬ ಸಾತ್ವಿಕನಾಗಿದ್ದಿ, ಈ ರಾಜ್ಯ ನೀನೇ ಇಟ್ಟುಕೊಂತ ಕೊಟ್ಟುಬಿಡ್ತಾನೆ. ಒಂದು ಚೂರು ತಾವು ತಗೊಳ್ಳೋದಿಲ್ಲ. ಈ ಪ್ರಸಾದ ಕೂಡ ಅಭ್ಯಾಸ ಹಾಕಿದ್ದೆ ಕೃಷ್ಣ. ದೊಡ್ಡವ ಮುಂದೆ ಹೂವು ಹಣ್ಣು ನಮಸ್ಕಾರ ಮಾಡಿಬಿಡ್ತಾರಲ್ಲ, ಎಲ್ಲ ಕೊಳಕ್ಷ ಅವರಿಗೆ ಕೊಡ್ತಾರೆ ಅರ್ಧಕ್ಕರ್ಧ. ಯಾತಕ್ಕೆ ಅಂತ ಕೇಳಿದ್ರೆ ದೇವ್ರು ಹಾಕಿಕೊಟ್ಟ ಪದ್ಧತಿ ಅದು. ಎಲ್ಲಿ ಸಜ್ಜನಿಕೆ ಇರುತ್ತೋ ಇಮಿಡಿಯೇಟ್ ರಿವಾರ್ಡ್ ಅದು ಬಂದು ಇಡೀ ರಾಜ್ಯವನ್ನ ಕೊಟ್ಟು ಬಿಟ್ಟಂತೆ. ಅಲ್ಲಿಗೆ ತಂದೆ ಮಾಡಿದ ದ್ರೋಹವನ್ನ ಅವನು ಪರಿಹಾರ ಮಾಡಿಕೊಂಡಾಗಾಯ್ತು ಪಾಪ. ಅದರ ಜೊತೆಗೆ ತನ್ನ ತಂಗಿಯನ್ನ ಒಬ್ಬಳಿರ್ತಾರೆ, ತಂಗಿ ಇರ್ತಾರೆ ಬಹಳ ಜರಾಸಂಧನ ಮಗಳು ಸಾತ್ವಿಕಳು. ಇನ್ನೊಂದು ಆಶ್ಚರ್ಯ, ಮಗನೂ ಸಾತ್ವಿಕ ಮಗಳೂ ಸಾತ್ವಿಕಳು. ಅವಳನ್ನ ಅವಳು ಸಾಮಾನ್ಯಳಲ್ಲ, ಉಷಾದೇವಿ ಮಗಳಾಗಿ ಹುಟ್ಟಿರುತ್ತಾಳೆ. ಉಷಾ ಅಂದ್ರೆ ಅಶ್ವಿನಿ ದೇವತೆಗಳ ಹೆಂಡತಿ ಉಷಾದೇವಿ, ಅನಿರುದ್ಧ ಹೆಂಡತಿ ಉಷಾದೇವಿ ಬೇರೆ, ಈ ಉಷಾದೇವಿ ಬೇರೆ. ಈ ಉಷಾದೇವಿ ಮಗಳಾಗಿ ಹುಟ್ಟಿದ್ಲಂತೆ. ಅವಳನ್ನ ಭೀಮನಿಗೆ ಕೊಟ್ಟನಂತೆ. ಭೀಮಸೇನ ಸ್ವೀಕಾರ ಮಾಡೋಣ, ತಂಗಿಯನ್ನು ಕೊಡ್ತೇನೆ ಅಂತ ಹೇಳಿ ಒಂದು ಜರಾಸಂಧನ ಮಗಳು ಇವನ ತಂಗಿ ಕೊಟ್ಟನಂತೆ, ಒಂದು ರಥ ಕೊಟ್ಟನಂತೆ. ಅದಿಷ್ಟು ಭೀಮಸೇನ ತಗೊಂಡ್ರಂತೆ. ಇಲ್ಲಿ ಭೀಮಸೇನ ಮಾಡಿದ ಮತ್ತೊಂದು ಕೆಲಸವನ್ನು ನೋಡಬೇಕು. ಆ ರೀತಿ ಅವರು ತಂಗಿಯನ್ನು ಒಪ್ಪಿಸಿದಾಗ ಭೀಮಸೇನ ಮಾಡಿದ್ದೇನು, ತಾನು ಮದುವೆ ಆಗಲಿಲ್ಲವಂತೆ. ಭೀಮಸೇನ ಮದುವೆ ಆಗಲಿಲ್ಲ, ತಾನು ಅವನನ್ನು ಸ್ವೀಕಾರ ಮಾಡಿದ್ರು ಕೂಡ ನನಗೋಸ್ಕರ ಅಲ್ಲ, ನನ್ನ ತಂಬ ಸಹದೇವನಿಗಿರಲಿ ಅಂತ ತಗೊಂಡಂತೆ. ಸೊ ಈ ಸಹದೇವನ ತಂಗಿ ಆ ಸಹದೇವನ ಹೆಂಡತಿ ಆಗ್ತಾಳೆ, ಅದು ವಿಶೇಷ. ಈ ಜರಾಸಂಧನ ಮಗಳು ಈ ಸಹದೇವನ ತಂಗಿ, ಆ ಸಹದೇವನ ಹೆಂಡತಿ ಆಗ್ತಾಳೆ, ಭೀಮನ ತಮ್ಮನ ಹೆಂಡತಿ ಆಗ್ತಾಳೆ. ಭೀಮಸೇನ ತಾನು ಮದುವೆ ಆಗದೆ ತಮ್ಮನೇ ತಗೊಂಡಂತೆ. ಕೆಲವರು ಸ್ವಲ್ಪ ಯೋಚನೆ ಮಾಡೋ, ಅಣ್ಣ ವಯಸ್ಸಾಗಿತ್ತಂತ ಕಾಣತ್ ಪಾಪ, ಅದು ತಮ್ಮನೇ ಮಾಡ್ಕೊಂಡು ಬಿಟ್ಟ ಅಂತೇಳಿ. ಅಲ್ಲಿ ಹೇಳ್ತಾರೆ ಭೀಮನ ವಯಸ್ಸು ಎಷ್ಟು ಗೊತ್ತಾಗ, ಇದೆಲ್ಲ ಯಾರು ಯೋಚನೆ ಮಾಡಿಲ್ಲ. ಭೀಮನ ವಯಸ್ಸು ಎಷ್ಟಿರಬಹುದಾಗ, ನಮ್ಮ ಜನಕ್ಕೆ ಆ ತಮ್ಮ ವಯಸ್ಸೇ ಸರಿಯಾಗಿ ಗೊತ್ತಿರೋದಿಲ್ಲ, ಟಿ ವಿ ನೋಡೋ ಗಲಾಟೆ ಮರೆತು ಬಿಟ್ಟಿರ್ತಾರೆ. ಇನ್ನು ಈ ವಯಸ್ಸು ಏನು ಗೊತ್ತಿರುತ್ತದೆ? ಮಹಾಭಾರತ ಬರದ ಅನುವಾದ ಮಾಡದ ವಿವರ್ಷೆ ಮಾಡದ ಯಾರೂ ಆ ಬಗ್ಗೆ ಯೋಚನೆ ಮಾಡಿಲ್ಲ. ಮಧ್ವಾಚಾರ್ಯ ಎಷ್ಟು ಪೂರ್ಣ ವ್ಯಕ್ತಿಗಳು, ಪೂರ್ಣ ಪ್ರಜ್ಞರು, ಪೂರ್ಣ ಪ್ರಜ್ಞರೇನೆ, ಎಷ್ಟು ಚೆನ್ನಾಗಿ ವಿಷಯಗಳನ್ನೆಲ್ಲ ಬರೀತಾರೆ. ಆಗ ಭೀಮಸೇನನ ವಯಸ್ಸು 56 ವರ್ಷವಾಗಿತ್ತು ಅಂತ ಹೇಳಿದ್ದಾರೆ. ಈ ಘಟನೆ ನಡೆದಾಗ 56 ವರ್ಷ. ಅರ್ಜುನನಿಗೆ ಎಷ್ಟು ವರ್ಷ ಆಗ? 55 ವರ್ಷ. ಒಂದು ವರ್ಷ ಡಿಫರೆನ್ಸ್ ಅಷ್ಟೇ ಅವರಿಗೆ, ಒಂದು ವರ್ಷ. ಅಂತ ಅರ್ಜುನ ಏನಂದ ಜರಾಸಂಧ? ಬಾಲಕ ಅಂತ ಕರೆದಿದ್ದ, ಬಚ್ಚ ಅಂತ ಕರೆದು ಬಿಟ್ಟಿದ್ದ ಪಾಪ. 55 ವರ್ಷದ ಅರ್ಜುನನನ್ನ ಇವನೊಬ್ಬ ಹುಡುಗ, ನನ್ನೇ ಇವನೇನು ಯುದ್ಧ ಮಾಡಲಿ ಅಂತ ಹೇಳಿಬಿಟ್ಟಿದ್ದ. ಭೀಮಸೇನ ಒಂದು ವರ್ಷ ದೊಡ್ಡವನು, ಅಷ್ಟು ದೊಡ್ಡವನಾಗಿಬಿಡ್ತಾನ? ಅದಕ್ಕೆ ಅವನು ಹುಡುಗ ಅಂತ ಕರೆದಿದ್ದು ವಯಸ್ಸಿನ ದೃಷ್ಟಿಯಿಂದ ಅಲ್ಲ, ಅವನ ಶಕ್ತಿಯ ದೃಷ್ಟಿಯಿಂದ. ಶಕ್ತಿಯ ದೃಷ್ಟಿ ನನ್ನ ಮುಂದೆ ಏನೂ ಅಲ್ಲ ಅರ್ಜುನ. ಆದ್ರೆ ಒಂದು ವರ್ಷದ ಭೀಮಸೇನನ್ನು ಕಂಡ್ರೆ ಗಡಗಡ ನಡುತ್ತಿದ್ದ. ಇನ್ನ ನಕುಲ ಸಹದೇವರ ವಯಸ್ಸು ಎಷ್ಟು ಗೊತ್ತೇ? ಇಬ್ಬರದು ಒಂದೇ ವಯಸ್ಸು, ಅವರು ಅವಳಿಗಳಾದ್ರೆ ಒಂದೇ ವಯಸ್ಸು. ಅಂದ್ರೆ 54 ವರ್ಷ ಅವರಿಗೆ. 56 ಭೀಮಸೇನ, 50 ಮುದುಕನಾಗಿ, 54 ತಮ್ಮನೇ ಮದುವೆ ಮಾಡಿಕೊಳ್ಳ ಕಾರಣ ಇಲ್ಲ. ಮತ್ತೆ ಯಾಕೆ ಮಾಡ್ಕೊಂಡಿದ್ದು ಭೀಮಸ್? ತಾನ ಯಾಕೆ ವಿವಾಹ ಕಾರಣ ಆಕೆ ಉಷಾದೇವಿ, ಆಕೆ ಅಶ್ವಿನಿ ದೇವತೆಗಳ ಹೆಂಡತಿ, ತಮ್ಮನಾದ ಸಾರಿ ಅಶ್ವಿನಿ ದೇವರುಗಳ ಒಬ್ಬ, ಅವರವರ ರೀತಿಯಲ್ಲಿ ಮದುವೆ ಆಗಬೇಕೆ ಹೊರತು ನಾನು ಮದುವೆ